ಪ್ರಶ್ನೆಗೆ ಉತ್ತರ, ಕೃಷ್ಣನೇ ಯಾಕೆ ಕನ್ವಿನ್ಸ್ ಮಾಡಲಿಲ್ಲ ಅಂದ್ರೆ ಭಗವಂತ ಹಾಗೆಲ್ಲ ಕನ್ವಿನ್ಸ್ ಮಾಡೋದಿಲ್ಲ. ಆಯಾ ದೇಶ ಕಾಲಗಳಿಗೆ ತಕ್ಕಂತೆ ಅವರಿಗೆ ನಂಬಿಕೆಯನ್ನು ಕೊಡ್ತಾನೆ, ಅವರಿಗೆ ವಿಶೇಷವಾದಂತಹ ಧರ್ಮ ಶ್ರದ್ಧೆ ಹುಟ್ಟಿಸ್ತಾನೆ. ಅಷ್ಟು ಮಾಡಿ ಕುರುಕ್ಷೇತ್ರಕ್ಕೆ ಹೊರಟ. ಒಂದು ಕಡೆಗೆ ಧರ್ಮರಾಜನ ಹೇಳಿಸಬೇಕು, ಧರ್ಮರಾಜನ ಕೇಳಿಸಬೇಕು, ಇರೋದು ಭೀಷ್ಮರ ಕೈಯಲ್ಲಿ ಹೇಳಿಸಬೇಕು, ಕೃಷ್ಣ ಈತನ ಕೈಲೇ ಕೇಳಿಸಬೇಕು, ಆತನ ಕೈಲೇ ಹೇಳಿಸಬೇಕು, ಇದು ಭಗವಂತನ ಸಂಕಲ್ಪ. ಎರಡು ತಾನೇ ಮಾಡಬೇಕು, ಈ ಮಧ್ಯೆ ಧರ್ಮರಾಜನ ಕರ್ಕೊಂಡು ಹೋಗಿದ್ದು ತಾನೇ, ಭೀಷ್ಮರ ಕೈಯಲ್ಲಿ ಹೇಳಿಸೋದು ತಾನೇನೆ. ಅದಕ್ಕೆ ಮಾಡಿ ಮಾಡಿಸುವ ಅಂತ ಹೇಳಿದ್ದಾರೆ. ಇವತ್ತು ಹೇಳೋರಲ್ಲಿ ನಿಂತು ಹೇಳಿಸೋದು ಭಗವಂತ, ಕೇಳೋರಲ್ಲಿ ನಿಂತು ಕೇಳಿಸೋದು ಭಗವಂತ. ಒಬ್ಬರಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ರಾಹ ನಿರ್ಭೀತ. ಅವರಿಗೆ ದರ್ಶನ ಕೊಟ್ಟ, ಇವರಿಗೆ ದರ್ಶನ ಕೊಡಿಸಿದ, ಮಧ್ಯವರ್ತಿಯಾಗಿ ತಾನು ನಿಂತ, ಅವರ ಸಂಭಾಷಣೆಗೆ ಬಿಟ್ಟ, ಕೇಳೋದಕ್ಕೆ ಇವನು ಅಣಿ ಮಾಡಿದ ಪೂರ್ತಿಯಾಗಿ, ಅವ್ರು ಹೇಳಲಿಕ್ಕೆ ಅಣಿ ಮಾಡಿದ, ದೇಹದ ಆರೋಗ್ಯವನ್ನು ಕೊಟ್ಟ, ತಿಳುವಳಿಕೆಯನ್ನು ಕೊಟ್ಟ, ಅವರ ಸಂಶಯವನ್ನು ಪರಿಹಾರ ಮಾಡಿದ, ಎಷ್ಟೆಲ್ಲ ಅನುಗ್ರಹ ಮಾಡ್ತಾನೆ. ಆತ ಯಾರು ಗೊತ್ತೇನು, ಶರಮಚಿವೆ ಮಲಗಿದ್ದಾರೆ, ಒಂದು ಹನಿ ರಕ್ತ ಇಲ್ಲ, ವೃದ್ಧರು, 8 ವರ್ಷದ ವೃದ್ಧರು, ತಲೆ ಕೂಡ ಎತ್ತು ಬರ್ಲಕ್ ಬರೋದಿಲ್ಲ, ಆ ರೀತಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಪಾಪ. ಅಂಥವರ ಬಾಯಲ್ಲಿ ಒಂದು ಶ್ಲೋಕ ಹೇಳಿಸೋದು ಕಷ್ಟ. ಒಂದು ಶ್ಲೋಕ ಹೇಳಿಸ್ಬೇಕಾದ್ರೆ ಏನೋ ಹೇಳ್ತಿರ್ತಾರೆ, ಚಿಕ್ಕ ಹುಡುಗರಿಗೆ ಹೇಳಿಸೋದು ಒಂದು ಕಷ್ಟ, ಮುದುಕರಿಗೆ ಹೇಳಿಸೋದು ಒಂದು ಕಷ್ಟ. ಇವರಿಗೆ ಬಾಯಿ ಬಂದಿಲ್ಲ, ಅವ್ರಿಗೆ ಬಾಯಿ ಹೋಗಿದೆ, ಇದು ಸಮಸ್ಯೆ. ಸಿಕ್ಕವರಿಗಿನ್ನೂ ಬಾಯಿ ಬಂದಿರೋದಿಲ್ಲ, ಅವರಿಗೆ ಇರೋದಿಲ್ಲ, ಹೋಗ್ಬಿಟ್ಟಿರುತ್ತೆ. ಹೇಳಿ ಎಷ್ಟು ಕಷ್ಟ, ಕೊನೆ ನಾರಾಯಣ ಅನ್ನಕ್ಕಾಗೋದಿಲ್ಲ ಅವ್ರ ಕೈಲೇ, ಹೋಗ್ಲಿ ಬಿಡಿ, ಮಾತ್ರ ಹಾಲು ಅನ್ನಕ್ಕೆ ಬರೋದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ, ಬಾಯಿ ತೆಗಲಿಕ್ಕೆ ಬರೋದ ಸ್ಥಿತಿ ಬಂದುಬಿಡ್ತಾರೆ. ಅಂಥ ವೃದ್ಧರ ಕೈಯಲ್ಲಿ ಕೃಷ್ಣ ಒಂದೆರಡು ಶೋಕ ಹೇಳಿಸೋದಿಲ್ಲ, 20,000 ಶೋಕ ಹೇಳಿಸ್ತಾನೆ. ಎಷ್ಟು ಆಶ್ಚರ್ಯ ಇರಬೇಕು, ಜಗತ್ತಿನ ಪರಮಾಶ್ಚರ್ಯಗಳಲ್ಲಿ ಒಂದು ಭಗವಂತ ಸಾಯೋ ಮುದುಕನ ಹಣ್ಣಣ್ಣು ಮುದುಕನ ಬಾಯಲ್ಲಿ, ಅದು ಎಂಥ ವಿಷಯಗಳು, ಜಗತ್ತಿಗೆ ತಾರಕವಾಗತಕ್ಕಂಥ ವಿಚಾರಗಳು, ಹೈಯೆಸ್ಟ್ ಟೆಕ್ಸ್ಟ್. ಎಷ್ಟೊಂದು ಸ್ವಲ್ಪ ಏನೋ ಬರೆದ್ಬಿಟ್ಟು ಸ್ವಲ್ಪ 3 ಸರಿ ಇದ್ದಿಲ್ಲ ಅಂತ ಹೇಳ್ತಾರೆ. ಭೀಷ್ಮರಷ್ಟು ಹೋಪ್ಲೆಸ್ ಮೋಡ್ ಯಾರಿಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯಲ್ಲಿದ್ದವರ ಬಾಯಲ್ಲಿ ಅಂಥ ವಿಚಾರಗಳನ್ನ ಹೇಳಿಸಬೇಕಾದ್ರೆ ಎಂಥ ಕೃಷ್ಣ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ, ಭಗವಂತ ಮಾಡಬಲ್ಲ, ಮತ್ತೆ ಬೇರೆ ರೀತಿಯಲ್ಲಿ ಮಾಡಿಸಬಲ್ಲ, ಅಥವಾ ಮಾಡಿಸದೇ ಇರಬಲ್ಲ. ಇದು ಒಂದು ಮುಖ. ಕಾರಯಿತುಂ ಅಕಾರಯಿತುಂ ಅನ್ಯಥಾ ಕಾರಯಿತುಂ ಸಮರ್ಥ, ಭಗವಂತ ಮಾಡಿಸಬಲ್ಲ, ಹೇಗೋ ಮಾಡಿಸಬಲ್ಲ, ಮಾಡಿಸದೇ ಇರಬಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರ ಮುಖ ಪರಿಪೂರ್ಣತೆ ಎಂದ್ರೆ ಅದು ಪರಿಪೂರ್ಣ. ನಾನ್ ಹೇಳ್ತೇನೆ ಇರ್ಬೇಕಾದ್ರೆ ಅವ್ರ ಕೈಲಿ ಹೇಳಿಸಕ್ಕಾಗಲ್ಲ, ನನ್ನ ಕೈಲಿ ಅಂತ ಹೇಳ್ತಾರೆ. ಮನೆಯಲ್ಲೇನೆ ಬೇಕಾದ್ರೆ ನಾನ್ ಬೇಕಾದ್ರೆ ಮಾಡ್ತೇನೆ, ಮಕ್ಕಳ ಕೈಲಿ ಮಾಡಿಸೋ ಗ್ಯಾರಂಟಿ ಜನಗಳಿಗಿಲ್ಲ. ಅವ್ರು ಗ್ಯಾರಂಟಿ ಮಾಡೋದಿಲ್ಲ ಅಂತಾನೆ ಗ್ಯಾರಂಟಿನೇ ಹೊರತು ಮಾಡಿಸೋ ಗ್ಯಾರಂಟಿ ಇರೋ ಸಂಭವನೆ ಇರೋದಿಲ್ಲ. ಆದರೆ ಭಗವಂತ ಎಲ್ಲರ ಕೈಲೂ ಏನು ಬೇಕಾದ್ರೂ ಮಾಡಿಸ್ತಾನೆ. ಆದರೆ ಅವರಲ್ಲಿ ಅರ್ಹತೆಯನ್ನ ಕೊಟ್ಟು ಮಾಡಿಸ್ತಾನೆ, ಅವರು ಸುಮ್ಸುಮ್ಮನೆ ಯಾಂತ್ರಿಕವಾಗಿ ಮಾಡಿಸೋದಿಲ್ಲ. ಧರ್ಮರಾಜ ಪ್ರಶ್ನೆ ಕೇಳಬೇಕು, ಅವರು ಉತ್ತರ ಕೊಡಬೇಕು, ತಾನು ಮಧ್ಯೆ ಕೇಳ್ತಾ ಇರಬೇಕು. ಅದಕ್ಕೆ ಯಾರೇ ಹೇಳಿ ಯಾರೇ ಕೇಳಿ ಭಗವಂತ ಕೂತಿರ್ತಾನೆ ಅಂತ ಅರ್ಥ. ಅದಕ್ಕೆ ವ್ಯಾಸಪೀಠ ಅಂತ ಅದಕ್ಕೆ ಕರೆಯೋದು. ಭಗವಂತನೇ ಮಧ್ಯವರ್ತಿಯಾಗಿ ಇದ್ದವರು, ಕೇಳೋರಿಗೆ ಗೌರವ ಹುಡಿಸೋದು ಭಗವಂತ, ಕೇಳೋರ ಬಾಯಲ್ಲಿ ಹೇಳಿಸೋದು ಭಗವಂತನೇ. ಆದ್ದರಿಂದ ಆಕೆ ನಾವು ಮಂಗಳಾರತಿ ಮಾಡೋದು ಆ ಉದ್ದೇಶ ಅದು. ವೇದವ್ಯಾಸರು ಸದಾಕಾಲ ಸನ್ನಿಹಿತರಾಗಿದ್ದು ಸಮಸ್ತ ಜ್ಞಾನ ಕಾರ್ಯಗಳಿಗೆ ಮೂಲತಃ ಅಧ್ಯಕ್ಷರಾಗಿ ಅವರೇ ಇರ್ತಾರೆ ಅಂತ ತಾತ್ಪರ್ಯ. ರಾಜಸೂಯಾಗದಲ್ಲಿ ಅಧ್ಯಕ್ಷರಾಗಿ ಕೂತಿದ್ದು ಅವರೇ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವೀರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಹೂವ. ಜಗತ್ತಿನ ಅಧ್ಯಕ್ಷರವರು, ಒಂದೆರಡು ಸಭೆಯ ಅಧ್ಯಕ್ಷರಲ್ಲ. ಇವತ್ತು ರಾಷ್ಟ್ರ ನೋಡಿ, ಒಂದು ಸಂಸ್ಥೆಗೆ ಅಧ್ಯಕ್ಷ ಬೇರೆ, ಒಂದು ವಿಲೇಜ್ ಪಂಚಾಯತ್ ಅಧ್ಯಕ್ಷ ಬೇರೆ. ಆದರೆ ಇವತ್ತು ರಾಷ್ಟ್ರಪತಿ ಗೌರವ ಎಷ್ಟಿರುತ್ತೆ, ಮತ್ತೆ ಎಷ್ಟು ಮೇಲೆ ಹೋಗ್ಬಿಡ್ತೇನೆ. ಭಗವಂತ ವಿಶ್ವದ ಅಧ್ಯಕ್ಷನಾದ್ದರಿಂದ ಅವನ ವೈಭವವೇ ವೈಭವ, ಕೆಡ್ತಾ ಇದ್ದಾನೆ. ಧರ್ಮರಾಜ ಅನೇಕ ಪ್ರಶ್ನೆಗಳನ್ನು ಕೇಳಿದ. ಆ ಮಧ್ಯೆ ನಾರದರ ಒಂದು ವಿಚಿತ್ರವಾದ ಕಥೆ ಬರುತ್ತೆ. ನಾರದರು ಪರ್ವತ, ಇಬ್ಬರು ಸಹ ಪರ್ವತ, ಹೆಸರೇ ಪರ್ವತ ಆತನು. ನಾರದ ಅಂತ ಒಬ್ರು ಪರ್ವತ, ನಮ್ಮ ನಾರದರು ನಾರದರೇ. ನಾರದರ ಸೋದರ ಅಳಿಯ ಪರ್ವತ ಅಂತೆ. ಸೊ ನಾರದರು ಸೋದರದು ಮಾವದರಾದ್ರು, ಮಾವರಾದ್ರು ಸೋದರ ಮಾವ ಇವರು, ಸೋದರ ಅಳಿಯ ಅವರು, ಸ್ವರ್ಗಲೋಕದಲ್ಲಿ ವಾಸ ಮಾಡೋರು ಅವರು. ಒಂದ್ಸರಿ ಭೂಲೋಕಕ್ಕೆ ಬರಬೇಕು ಅಂತ ಬಂದಿರತ್ತೆ. ಭೂಲೋಕಕ್ಕೆ ಒಂದು ಟ್ರಿಪ್ ಅಂತ ಬರುತ್ತೆ, ಇಬ್ಬರು ಭೂಲೋಕ ನೋಡ್ಕೊಂಡು ಬರೋಣ ಅಂತ ಇಬ್ಬರು ಮಾತಾಡ್ಕೊಂಡು ಬಂದಿರತ್ತೆ. ಬಂದು ಇಡೀ ಭೂಲೋಕ ಸುತ್ತಾ ಇದ್ದಾರೆ. ಸುತ್ತಾ ಸುತ್ತಾ ಭೂಲೋಕಕ್ಕೆ ಇಳಿದ ಮೇಲೆ ಪರಸ್ಪರ ಮಾತಾಡ್ಕೊಂಡ್ರಂತೆ, ನಾವು ಭೂಲೋಕದಲ್ಲಿ ಸ್ವಲ್ಪ ದಿವಸ ವಾಸವನ್ನು ಮಾಡೋಣ. ಭೂಲೋಕದವನ್ನು ಅನೇಕ ರೀತಿ, ಯಾಕೆ ಭಗವಂತನ ಸೃಷ್ಟಿ ತಾನೆ ಇದು, ಅನೇಕರು ಹೇಗಿರ್ತಾನೋ, ಸಾಧನ ರಂಗ ಬೇರೆ, ಜೊತೆಗೆ ಸಾಧನ ರಂಗ ಇದು, ನೋಡೋಣ ಅಂತ ಹೇಳಿ ಮಾತಾಡ್ಕೊಂಡ್ರಂತೆ. ಏನು ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನ್ ಹುಟ್ಟುತ್ತೋ ಅಂತ ತಕ್ಷಣ ಹೇಳಬೇಕು, ಮುಚ್ಚಿಡಬಾರ್ದು. ಏನೇ ಭಾವನೆ ಬಂದರೂ ಕೂಡ ತಿಳಿಸ್ಬೇಕು, ಒಬ್ರಿಗೊಬ್ರು ತಿಳಿಸಿಬಿಡ್ಬೇಕು, ಮುಚ್ಚಿಟ್ಕೋಬಾರ್ದು. ಅಸ್ಮಾತ್ ಮುಚ್ಚಿಟ್ಟು ಅಂದ್ರೆ ಆಗ ಶಾಪ ಕೊಡತಕ್ಕದ್ದು ಅಂತ ಮಾತಾಡ್ಕೊಂಡ್ರಿ. ಇಬ್ರು ಇಬ್ರು ಅಗ್ರಿಮೆಂಟ್ ಆಗ್ಬೇಕಾದ್ರೆ ಹಾಗೆ ಇರುತ್ತೆ, ಅದನ್ನು ಕೋರ್ಟ್ಗೆ ಹೋಗೋದಿದ್ದೇ ಇರುತ್ತೆ. ಮಾಡ್ಬೇಕಾದ್ರೆ ಎಬ್ಬರು ಓ ಸೈನ್ ಹಾಕಿ ಎಲ್ಲ ಬಂದ ವಿಟ್ನೆಸ್ ಸಮೇತ ಹಾಕಿಬಿಡ್ತಾರೆ, ಆಮೇಲೆ ಶುರು. ಇವ್ರದ್ದು ಹಾಗೆ ಆಯ್ತು ಅಂದ್ರೆ ಇವ್ರದ್ದು ಆಕಸ್ಮಿಕ ಪ್ರಾರಬ್ಧ, ನಮ್ಮದು ಮಾಡೋದೇ ನಮ್ಮ ಸ್ವಭಾವ ಇರುತ್ತೆ ಅಷ್ಟೇ. ಆಯ್ತು ಅಂತ ಹುಡುಕೋತ ಹುಡುಕೋತ ಊರದು ಸುತ್ತತಾ ಸುತ್ತ ರಾಜನ ಮನೆಗೆ ಬಂದರು. ಸೃಂಜಯ ಅಂತ ಅವನ ಹೆಸರು, ಶೈತ್ಯ ಅಂತ ವಂಶದವನು, ಶ್ವೇತರಾಜನ ಮಗನಾದ್ರಿಂದ ಸೃಂಜಯ ಶೈತ್ಯ ಅಂತ ಅವನ ಹೆಸರು. ಅಲ್ಲಿ ಬಂದರು. ಸಾಮಾನ್ಯವಾಗಿ ಯೋಗ್ಯರು ಬಂದರೇನೆ ಆಧಾರ ಮಾಡೋದು ನಮ್ಮ ಜನಗಳ ಸ್ವಭಾವ. ಇಂಥ ದೇವಲೋಕದವರು ಬಂದರೆ ಎಷ್ಟು ಸಂತೋಷ ಪಟ್ಟಿರ್ಬೇಕು ಆ ರಾಜ. ಮತ್ತೆ ಅವ್ರು ಮೂರು ರೂಪಾಯಿ ವೇಷ ಬದಲಾಯಿಸೋಣೇನು ಬಂದಿಲ್ಲ, ಹಾಗೇನೆ ಬಂದು ಮೂರು ರೂಪದಲ್ಲೇ ಬಂದಿದ್ದಾರೆ. ಆ ಕಾಲ ಅದು, ಆ ಕಾಲದಲ್ಲಿ ದೇವತೆಗಳು ಕಾಂಟ್ಯಾಕ್ಟ್ ಕೊಡ್ತಕ್ಕಂಥ ಕಾಲ ಅದು. ರಾಜ ಭಾರಿ ಸಂಭ್ರಮ ಪಟ್ಟ, ಅವರನ್ನು ನಿಮ್ಮಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೇವೆ ಅಂತ ಹೇಳಿದರು. ಅವಶ್ಯ ಇರಿ ಅಂತ ಹೇಳಿದ, ನೀವು ದಯವಿಟ್ಟು ಇಲ್ಲೇ ವಾಸ ಮಾಡಬೇಕು ಅಂತ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟ. ಅವರ ಸೇವೆಗೆ ಎಲ್ಲ ವ್ಯವಸ್ಥೆಯನ್ನೂ ಮಾಡಿದ, ಸ್ವತಃ ತಾನೂ ಸೇವೆ ಮಾಡಿದ. ಅದು 24 ತಾಸು ಸಹ ತನಗೆ ಇರಲಿಕ್ಕಾಗೋದಿಲ್ಲ ಅಂತ ಹೇಳಿ ಅವರ ಸೇವೆ ವ್ಯವಸ್ಥೆ ಮಾಡಿದನಂತೆ. ಏನು ಅಂದ್ರೆ ಅವಳು ಮಗಳಿದ್ರು, ರಾಜನಿಗೆ ಒಬ್ಬ ಮಗಳು ಸುಕುಮಾರಿ ಅಂತ ಅವಳ ಹೆಸರು. ಸುಕುಮಾರಿ ಅಂತಕ್ಕಂಥವಳನ್ನ ಕರೆದು, ನೋಡಮ್ಮ ಇವರು ಚೆನ್ನಾಗಿ ನೋಡಿಕೊ ಅತಿಥಿಗಳನ್ನ, ಸಾಕ್ಷಾತ್ ದೇವಲೋಕದ ಮಹಾನುಭಾವರು ಅಂತ ಹೇಳಿದಾಗ ಆಕೆ ಒಪ್ಪಿಕೊಂಡ್ರು. ಕುಂತಿ ಹೋದ ರಾಜ ಹಾಗೆ ಮಾಡಿದ್ದ, ತನ್ನ ಮಗಳು ಕುಂತಿಯನ್ನ ಆ ದುರ್ವಾಸರ ಸೇವೆಗೆ ನೇಮಿಸಿದ್ದ, ಇವರು ಸುಕುಮಾರಿಯನ್ನ ಈ ರಾಜ ನೇಮಿಸಿದ. ಅನೇಕ ದಿವಸಗಳು ಕಳೀತು. ನೋಡಿ ದಾರದರ ಪ್ರಾರಬ್ಧ ಹೇಗಿದೆ ಅಂತ ಕೇಳಿದ್ರೆ, ಆ ದಿವಸ ಸೇವೆ ಮಾಡ್ತಾ ಇದ್ದಾಳೆ. ದಾರದರು ದೇವರ್ಷೀಣಾನಸ್ಮಿ ನಾ ದೇವರ್ಷೀಣಾಂಚ ನಾರದ, ಭಗವದ್ಗೀತೆಯಲ್ಲಿ ಬರುತ್ತೆ ಅವರ ವಿಶೇಷ ಸನ್ನಿಧಾನ ಭಗವಂತನದು. ಅಂಥವರಿಗೆ ಆ ಸುಕುಮಾರಿ ಸೇವೆ ಮಾಡದ ನೋಡಿ ನೋಡಿ ನಿಧಾನವಾಗಿ ಅವಳಲ್ಲಿ ಆಸಕ್ತಿ ಹುಟ್ಟಿದಂತೆ. ಇವಳನ್ನು ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು. ಎಲ್ಲಿ ದೇವಲೋಕದವರು ಎಲ್ಲಿಯ ಭೂಲೋಕದ ಇವಳು, ಅರ್ಥಾತ್ ಸಂಬಂಧ ಇಲ್ಲ. ನಾರದರೋ ಹರಿನಾರಾಯಣ 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 ಏನೋ ಮನವೇ, ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಇತ್ತ ಬಹಳ ಪ್ರಾರಬ್ಧ ಹೇಗಿರುತ್ತೆ ಅಂತ ಹೇಳಿ ಜಡಭರತ ರಾಜರಿಗೆ ಜಿಗ್ಗೆ ಗಂಟು ಬಿತ್ತಲ್ಲ ಆ ಟೈಪ್ ಅದೇ ಯೋಚನೆಯಲ್ಲಿದ್ರು. ಪರ್ವತ ಸ್ವಲ್ಪ ದಿವಸ ಗೊತ್ತಾಗ್ಬಿಡ್ತು, ಓಹೋ ನಮ್ಮ ಮಾವಂದರಿಗೆ ಇವಳ ಮೇಲೆ ಕಂಡು ಬಿದ್ದಿದೆ ಅಂತ ಗೊತ್ತಾಯ್ತು. ಯೋಚನೆ ಮಾಡಿದ್ರು, ಅವ್ರ ಹಾವುಭಾವ ಎಲ್ಲ ನೋಡಿ ಅಬ್ಸರ್ವ್ ಮಾಡಿದ್ರು, ಗೊತ್ತಾಯ್ತು. ಮನಸ್ಸು ನೋಡ ಸಾಮರ್ಥ್ಯ ಬೇರೆ ಇತ್ತು, ತಿಳ್ಕೊಂಡ್ರು. ಆರಿಸಿಟ್ಟು ಬಂತು, ಏನು ಮಾವ ಏನ್ ಮಾತಾಡಿಕೊಂಡಿದ್ದು ನಾವಿಬ್ರು ಕೂಡ. ಭೂಲೋಕಕ್ಕೆ ಬಂದಾಗ ಏನೇ ಭಾವನೆ ಹುಟ್ಟಿದ್ರು ಕೂಡ ಒಬ್ರಿಗೊಬ್ರು ಹೇಳ್ಕೋಬೇಕು ಅಂತ ಹೇಳಿದ್ದಿಲ್ಲ. ನೀವು ಈ ರೀತಿ ಅವಳನ್ನ ಮೆಚ್ಚಿಬಿಟ್ಟು ಮದುವೆಯಾಗ ಯೋಚನೆ ಮಾಡಿ ಅದನ್ನು ಹೊರಗೆ ಹಾಕದೆ ಯಾತಕ್ಕೆ ಮುಚ್ಚಿಟ್ಕೊಂಡಿರೋದು ಅಂತ ಕೇಳಿದ್ರಂತೆ. ನಾರದರಿಗೆ ಆ ಉತ್ತರ ಕೊಡೋದಕ್ಕಾಗಲಿಲ್ಲ, ಯೋಚನೆ ಮಾಡ್ತಾ ಇದ್ರು. ಸಿಟ್ಟು ಬಂದ್ಬಿಡ್ತು ಪರ್ವತನಿಗೆ, ಮಾವ ಬಹಳ ತಪ್ಪು ಮಾಡಿದ್ದೀರಿ, ಅದನ್ನು ಹೇಳ್ತೇನೆ, ನೀವು ಅವಳನ್ನು ಮದುವೆ ಆಗ್ತೀರಿ, ಮದುವೆ ಆಗಿ ಅಂತ ಹೇಳಿಬಿಡ್ತಾನೆ. ಮದುವೆ ಆಗಿ ಅದನ್ನು ಶಾಪ ಕೊಡ್ತೇನೆ, ಯಾವಾಗ ಮಾಂಗಲ್ಯ ಕಟ್ತೀರೋ ಆಗಿನಿಂದ ಹಿಡಿದು ನಿಮ್ಮ ಮುಖ ಅವಳಿಗೆ ಕಪಿಮುಖದಂತೆ ಕಾಣಲಿ, ಶಾಪ ಕೊಟ್ಬಿಟ್ರು. ನಿಮ್ಮ ಮುಖ ಕಪಿಮುಖದಂತೆ ಕಾಣಬೇಕು. ಮದುವೆ ಆದವರು ಗಂಡನ ಹಾಗೆ ಕಣರೇ ಇರ್ತಾರೆ, ಪಾಪ ಎಷ್ಟೋ ಜನರು ತಾಳಿ ಕಟ್ಟಿದ್ರು ಕಪಿನೇ ಇರ್ತಾರೆ. ದಾಸರೇ ಹೇಳ್ತಾರೆ, ಕೊಂಡ ಕೋತಿಯಂತೆ ಕುಣಿಸಾಡಿತೆ ಅಂತ ಹೇಳ್ತಾರೆ. ಹೆಂಡತಿ ಪ್ರಾಣ ಹೆಂಡತಿ ಅಂತ ಹೇಳಬೇಕಾದ್ರೆ ಕೊಂಡ ಕೋತಿಯಂತೆ ಕುಣಿಸಾಡಿತೆ ಅಂತ ಅವ್ರ ಮಾತು ಸರಿಯಾಗಿದ್ದು ಕೋತಿ ಅವರೇ ಅಂತ ಹೇಳುತ್ತಾರೆ. ಇವತ್ತು ನಾರದರ ಧರ್ಮ ಅಂತ ಹೇಳ್ತಾರಲ್ಲ, ಹಾಗೆ ಆಯ್ತು. ನಾರದರಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಅವರು ಶಾಪ ಕೊಟ್ಟರು, ಎಲ್ಲೋ ಪರ್ವತ ಏನೋ ವಿಷಯ ಬಿಟ್ಬಿಟ್ಟು ಏನೋ ಮಾತಾಡ ಇಂಥ ಶಾಪ ಕೊಡೋದ, ಅದೇನು ಸಂಸಾರ ಹಾಳ್ಮಾಡೋ ಶಾಪ ಇದು ಅಂತ. ಅಂತಿಂದ ಶಾಪ ಅಲ್ಲ, ಇಂಥ ಶಾಪ ಕೊಟ್ಟರೆ ಗತಿ ಏನಾಗಬೇಕು, ನಾನು ಶಾಪ ಕೊಡ್ತೇನೆ, ನೀವು ಸ್ವರ್ಗಕ್ಕೆ ವಾಪಸ್ ಹೋಗೋ ಶಕ್ತಿ ಕಳ್ಕೊಂಡ್ಬಿಡು ಅಂತ ಹೇಳಿಬಿಟ್ರು. ಸ್ವರ್ಗಕ್ಕೆ ವಾಪಸ್ ಹೋಗೋ ವೀಸಾ ಕಳ್ಕೊಂಡ್ರೆ ಆಗೋ ಅವೆಲ್ಲ ಅಲ್ಲೇ ಸಿಕ್ಕೊಂಡ್ರೆ ಆಗೋ ಆಯ್ತು. ಇವತ್ತು ನಮ್ಗೆ ಅರ್ಥ ಆಗುತ್ತೆ ಈ ಬೇದಿತ್ತು ಏನು ಅಂತೇಳಿ ತಿಳಿಯುತ್ತೆ. ಒದ್ದಾಡೋ ಬಿಡ್ತಾರ ಅವರು, ದುಡ್ಡು ಕಳೆದ್ರೆ ಯೋಚನೆ ಇಲ್ಲ ಅವರಿಗೆ, ಇದು ಕಳೆದ್ರೆ ಗೋವಿಂದ ಅವರ ಅವಸ್ಥೆ. ಸಿಕ್ಕಾಬಿಟ್ಟು ಪರಿಷ್ಕರಿಸಿ ಆಗ್ಬೇಕಾಗತ್ತೆ. ಶಾಪ ಕೊಟ್ಬಿಟ್ರು ಇಬ್ರು, ಸಿಗ ಅವರು ಶಾಪ ಕೊಟ್ರು ಹೊರಟ್ರು. ಮತ್ತೆ ನೀವು ಸ್ವರ್ಗಕ್ಕೆ ಹೋಗಬೇಡ ಅಷ್ಟೇ ಅಲ್ಲ, ಇಲ್ಲಿ ವನದಲ್ಲಿ ಅಲ್ದಾಡ್ಕೊಂಡು ಅಂತ ಹೇಳ್ಬಿಡುತ್ತ, ವನದಲ್ಲಿ ಅರ್ದಾಡ್ಕೊಂಡಿರ್ಬೇಕು. ಸ್ವಲ್ಪ ದಿವಸ ಆಯ್ತು, ಈ ಕಡೆ ಅವ್ರು ಹೊರಟು ಹೋಗ್ಬಿಟ್ರು ಪರ್ವತ. ಇವರು ಮದುವೆ ಆದರು, ನಾರದರು ಸುಕುಮಾರಿ ಮಧ್ಯೆ. ರಾಜನಿಗೂ ಇಂಥ ಹಳೆಯ ಸಿಗಬೇಕಾದ್ರೆ ಪುಣ್ಯ. ದೇವಲೋಕದವರು ಈ ಮಧ್ಯೆ ವಯಸ್ಸು ಗೀಸು ಪ್ರಶ್ನೆ ಇಲ್ಲೇ ಇಲ್ಲ ಅವರಿಗೆ. ದೇವಲೋಕದವರು ಅಂತ ಹೇಳಿದರೆ ವಯಸ್ಸಿನ ಪರಿಣಾಮ ಅರಗೋದಿಲ್ಲ, ಭೀಷ್ಮರಲ್ಲಿ ಹೋಗಿ ಬಂದವರೇ ಹಾಗಿದ್ರು. ಹೇಳಿ ಕೇಳಿ ನಾರದರು ಕೇಳಬೇಕಾ, ಆರಾಮಾಗಿದ್ದಾರೆ, ಮದುವೆ ಆಯ್ತು. ಯಾವಾಗ ಮಾಂಗಲ್ಯ ಕಟ್ಟಿದ್ರೋ ಕಪಿಲ ಕಾಲ ಶುರುವಾಯ್ತು. ಏನ್ ಮಾಡಬಹುದು, ನೋಡ್ತಾರೆ ನೋಡ್ತಾರೆ. ಆದರೆ ಆ ಸುಕುಮಾರಿ ಮಾತ್ರ ಮಹಾಪತಿವ್ರತೆಯವಳು. ಮೊದಲು ನಾರದನ್ ಹೇಗೋ ನೋಡಿದ್ಲು ಮದುವೆಗಿಂತ ಮುಂಚೆ, ಎಷ್ಟು ಸೇವೆನೆ ಮಾಡಿದ ಎಷ್ಟೋ ದಿವಸ, ಈ ನೋಡ್ತಾಳೆ ಕಪಿಮುಖ ಕಾಣ್ತಾ ಇತ್ತು. ಆದರೆ ಅವಳು ಸ್ವಲ್ಪ ಬೇಸತ್ತುಗೊಳ್ಳಿಲ್ವಂತೆ, ಏನು ಯೋಚನೆ ಮಾಡಲಿಲ್ವಂತೆ. ಮದುವೆ ಆಗಿದೆ, ಆಗೋಯ್ತು. ಪತಿರೇವ ಗುರು ಸ್ತ್ರೀನಾಮದ ಶಾಸ್ತ್ರದ ಮಾತು, ಪತಿದೇವತಾಭಾವ ಅಂತಾನೆ ಅವರಿಗೆ ಆಶೀರ್ವಾದ ಮಾಡೋದು. ಒಳ್ಳೆ ರೀತಿಯಲ್ಲಿ ಧ್ಯಾನ ಮಾಡ್ತಾ ಸೇವೆ ಮಾಡ್ತಾ ಇದ್ದು ಬಿಟ್ಟಿದ್ದಾಳೆ. ಬದಲಾವಣೆ ಏನು ಆಗಲಿಲ್ಲ. ನಾರದರಿಗೆ ಬಹಳ ಸಂಕೋಚ ಆಗೋಯ್ತು. ಅವಳು ನೋಡಿದ್ರೆ ತ್ರಿಲೋಕ ಸುಂದರಿ ಇದ್ದ ಹಾಗಿದ್ದಾಳೆ, ನಾನು ನೋಡಿದ್ರೆ ಕಪಿಮುಖದಲ್ಲಿ ಕಾಣ್ತಾ ಇದ್ದೇನೆ, ಕಪಿಮುಖದ ಅವಳಿಗೆ ಕಾಣ್ತಾರೆ, ಇದು ಆಶ್ಚರ್ಯ. ತಮಗೇನು ಆಗಿಲ್ಲ, ಕಾಣದ ಕಾಣ್ತಾ ಇದ್ದ. ಅದು ಕಂಡ ಮೇಲೆ ಆಯ್ತಲ್ಲ, ಕಂಡ ಮೇಲೆ ಎಷ್ಟು ಫೋಟೋ ಕೆಟ್ಟದ್ ಬಂದ್ರೆ ಬೇಜಾರಾಗುತ್ತೆ ಎಷ್ಟೋ ಸಲ. ಫೋಟೋ ಲೈಟಿಂಗ್ ಅನ್ನೋ ಸರಿ ಇಲ್ದ ಹೋಗಿಬಿಟ್ರೆ ದರಿದ್ರ ಫೋಟೋ ತೆಗೆದಿದ್ದಂತ ಬೈತಾರೆ. ಇನ್ನು ಲೋಕಕ್ಕೆ ಫೋಟೋ ಕಳಿಸಿಬಿಟ್ಟು ಎಷ್ಟೋ ತರ್ತ, ಅದರಿಂದ ಸೆಟ್ಲೇ ಆಗೋದಿಲ್ಲ. ಪರಿಸರಿ ಫೋಟೋ ಸರಿ ಇಲ್ದ ಹೋದ್ರೆ ಹೋಗೇ ಬಿಡುತ್ತೆ. ಅವರು ಕಣ್ಣಿಗೆ ಸರಿ ಕಾಣಬೇಕು, ಈಗ ಮಾಡಿದಾರಲ್ಲ ಅಂತ ಯೋಚನೆ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಸ್ವಲ್ಪ ದಿವಸಕ್ಕೇನಾಯ್ತು, ಇವರಿಗೂ ಭಾರಿ ಯೋಚನೆ ಆಯ್ತು, ಎಂತ ಕೆಲಸ ಮಾಡಿಕೊಂಡೆ ಅಂತ ಇವರಿಗೆ. ಆ ಪರ್ವತರಿಗೂ ಭಾರಿ ಬೇಜಾರಾಯ್ತು, ಎಂತ ಶಾಪ ಕೊಂಡು, ಅವಳಿ ಶಾಪ ಕೊಂಡು ನಾನು ಶಾಪ ತಗೊಂಡ್ಬಿಟ್ಟೆ. ಈ ಮತ್ತೆ ಸರ್ವಲ್ಲೂ ವಾಪಸ್ ಹೋಗೋಗಿಲ್ಲ. ಎಷ್ಟಿದ್ರು ಕೂಡ ಎಷ್ಟೇ ಎಂಟರ್ಟೈನ್ಮೆಂಟ್ ಮನುಷ್ಯ ಹೋದ್ರು ಕೂಡ ತನ್ನ ಮನೆಯಷ್ಟು ಸುಖ ಅನಿಸೋದಿಲ್ಲ ಬೇರೆ ಕಡೆ ಹೋದಾಗ. ಮನೆ ಅಂದ್ರೆ ಮನೇನೆ, ಬೇರೆ ಎಷ್ಟು ಹೋದ್ರು ಕೂಡ ಮನೆ ಯಾವಾಗ ಯೋಚನೆ ಮಾಡ್ತಾ ಇರ್ತಾರೆ. ದೇವಲೋಕದವರಿಗೆ ಭೂಲೋಕ ಎಷ್ಟು ಹಿಡಿಸುತ್ತೆ ಮಹಾ, ವಾಪಸ್ ಹೋಗಬೇಕು ಅಂತ ಅನಿಸ್ತವರಿಗೆ ಹೋಗಾಗಿಲ್ಲ, ಶಕ್ತಿ ಹೋಗಿಬಿಟ್ಟಿದೆ, ಏನ್ ಮಾಡ್ಬೇಕಾಗ. ತಕ್ಷಣ ಮತ್ತೆ ವಾಪಸ್ ಹೋದ ನಾವು ಹುಡುಕೊಂಡು ಬಂದ್ಬಿಟ್ರು. ಇಟ್ ಇವರಿಗೂ ಬೇಜಾರಾಯ್ತು, ಅವರಿಗೂ ಬೇಜಾರಾಗಿತ್ತು. ಮಾತು ಬಿಟ್ಟವರು ಮಾತಾಡಕ್ ರೆಡಿ ಆಗ್ತಾರಲ್ಲ ಆ ಟೈಪ್ ಆಯ್ತು. ಯಾರು ಬಂದು ಮಾತಾಡಿಸ್ತಾರೋ ಕಾಯ್ಕೋದ ಕೂತಿರ್ತಾರಲ್ಲ ಆ ಸ್ಥಿತಿ ಬಂದಾಗಾಯ್ತು. ಇಬ್ರು ಭೇಟಿಯಾದ್ರು, ಮಾವ ಅಂತವ್ರು ಅಳಿಯ ಅಂತ ಇಬ್ರು ಮತ್ತೆ ಶುರು ಮಾಡ್ಕೊಂಡ್ರು ಮಾತನ್ನ. ಎಂತ ಗ್ರಹಚಾರ ಬಂತು ಮಾವ, ನಾನು ಸಾಕಾಗಿದೆ ಅಂತೂ ಮದುವೆ ಮಾಡ್ಕೊಂಡಾರ ಆರಾಮಾಗಿದ್ದೀರಿ, ಕೊನೆ ಪಕ್ಷ ನನ್ನ ಮದುವೆ ಕೂಡ ಇಲ್ಲ, ಕಾಡಿನ ಜಸ್ತಿಸ ಓಡಾಕೊಂಡಿರ್ಲಿ, ದಯವಿಟ್ಟು ನಿಮ್ ಶಾಪ ವಾಪಸ್ ತಗೊಂಡ್ಬಿಡಿ, ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಕೇಳಿದ್ರಂತೆ. ಆಗ ಹೇಳ್ತಾರೆ, ನೋಡು ನೀನ್ ಶಾಪ ಕೊಟ್ಟಿದ್ದಿ, ನೀನ್ ವಾಪಸ್ ತಗೋ ನಾನು ತಗೋತೀನಿ ಅಂತ ಹೇಳ್ತಾರೆ. ನನ್ನ ಮುಖ ಕಪಿ ಮುಖದಂತೆ ಕಾಣಬೇಕು ಅಂತ ಹೇಳಿದ್ದೀಯಲ್ಲ, ಆಗ ಸರಿ ಹೋಗ್ಬಿಡಲಿ. ಇಬ್ರು ಮಾತಾಡ್ಕೋತಾರೆ, ಆಯ್ತು ಮಾರ ಆಯ್ತು, ವಾಪಸ್ ತಗೋತೀನಿ ಶಾಪನ. ನೋಡಿ, ಶಾಪ ಕೊಡೋರಿಗೆ ಒಂದು ನೆನಪಿರಬೇಕು, ವಾಪಸ್ ತಗೊಳ್ಳೋ ಶಕ್ತಿ ಇರಬೇಕು, ಇಲ್ಲವರೆ ಶಾಪ ಕೊಡಬಾರದು ಅಂತ ಹೇಳ್ತಾರೆ. ನಮಗೆ ಪುಣ್ಯಕ್ಕ ಶಕ್ತಿ ಇಲ್ಲ, ಇಲ್ಲ ಶಾಪ ನಡೆದ್ಬಿಟ್ಟಿದ್ರೆ ಗೋವಿಂದ ಎಷ್ಟು ಜನ ಹಾಳಾಗಿ ಹೋಗ್ತಿದ್ರು ಏನೋ, ಉದ್ಧಾರ ಮಾಡೋ ಸಮಸ್ಯೆ ಅಂತೂ ಇಲ್ಲ. ಇವತ್ತು ಎಲೆ ಊಟ ಕೂತಿರ್ತಾರೆ, ಒಬ್ಬ ಎಬ್ಬಿಸ್ಬಿಡ್ತಾರೆ, ಎಬ್ಬಿಸೋ ದೊಡ್ಡದಲ್ಲ, ಇನ್ನೊಂದು ಜಾಗ ತೋರಿಸ್ಬೇಕು ಅವನಿಗೆ, ಎಬ್ಬಿಸಿ ಮನೆಗೆ ಹೋಗು ಅಂತ ಹೇಳಿದ್ರೆ ಶಾಪ ಹಾಕ್ತಾನೆ ಅಷ್ಟೇ. ಆ ಜವಾಬ್ದಾರಿ ಅವರಿಗೆ, ಕೆಲಸ ಬಿಡೋದು ಬಿಡಿಸಿ ಇನ್ನೊಂದು ಕೆಲಸ ಕೊಡಿಸ್ಬೇಕು ಅವರಿಗೆ, ಇಲ್ಲದ್ರೆ ನಾಳೆ ಅವ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಆದ್ರಿಂದ ಶಾಪ ಕೊಡತಕ್ಕಂಥವ್ನ ಅನುಗ್ರಹ ಮಾಡೋ ಶಕ್ತಿನೂ ಇರಬೇಕು. ರಾಯರನ್ನ ಅದಕ್ಕೆ ಕೊಂಡಾಡೋದು, ಶಾಪ ಅನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಶಾಪ ಕೊಡ್ಲಕ್ ಬಂದ್ರೆ ಶಾಪ ಅನುಗ್ರಹ ಮಾಡಿ ವಾಪಸ್ ತೆಗಿಲಕ್ಕೂ ಬರಬೇಕು, ವರ ಕೊಟ್ರೆ ಅನುಗ್ರಹ ವಾಪಸ್ ತೆಗಿಲಕ್ಕೂ ಬರಬೇಕು. ಶಿವ ರುದ್ರ ವರ ಕೊಟ್ರು ಭಸ್ಮಾಸುರನಿಗೆ, ವಾಪಸ್ ಹೋಗ್ಲಿಕ್ಕಾಗ್ಲಿಲ್ಲ. ಕನಕದಾಸ ಹೇಳ್ತಾರೆ, ಹಗೆಗಳಿಗೆ ವರ ಭೀಮರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ. ತಲೆಮೇಲೆ ಹೇಳಕ್ ಬಂದ್ರೆ ಓಡಕ್ ಶುರು ಮಾಡಬೇಕು, ಏನು ಮಾಡಲಿಕ್ಕಾಗಲಿಲ್ಲ. ಭಗವಂತ ತಾನು ಬಂದು ಭಸ್ಮಾಸುರ ತನ್ನ ಮೇಲೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಟುಕೊಳ್ಳ ಮಾಡಿಬಿಟ್ಟು ಅವನು ಉದ್ಧಾರ ಮಾಡ್ತಾರೆ. ಮೋಚಿತ ಸಂಕಟಾಚ್ಛಿವ, ದೇವ್ರ ಹಾಗಲ್ಲ, ವರದೇಶ ವರಪ್ರದಂ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಇದು ಬಹಳ ಸುಲಭ ದೃಷ್ಟಾಂತ ಅಂದ್ರೆ, ಡ್ರೈವಿಂಗ್ ಬರುತ್ತಾ ಅಂತ ಹೇಳಿದ್ರು, ಬರುತ್ತೆ ಅಂತ ಹೇಳಿದ್ರು ಕೂತ್ಕೊಂಡೆ ಸ್ಟಾರ್ಟ್ ಮಾಡಿಬಿಟ್ಟ. ಜೋರಾಗಿ ಹೋಗ್ತಾ ಇದ್ರೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ, ಸ್ವಲ್ಪ ನಿಲ್ಸೋಂದ ಸಾರ ಸ್ಟಾಪ್ ಬರೋದೇ ಇಲ್ಲ, ಬರೀ ಹೋಗ್ತಿರೋದು ಅಷ್ಟೇ ಕೆಲಸ, ಸ್ಟಾರ್ಟ್ ಅಷ್ಟೇ, ನೋ ಸ್ಟಾಪ್ ಅಂತ ಹೇಳಿದ. ಗತಿಯೇನಾಗ್ಬೇಕು ಯೋಚನೆ ಮಾಡಿ, ಡ್ರೈವರ್ ಅಂದ್ರೆ ಸ್ಟಾರ್ಟ್ ಮಾಡಕ್ ಬಂದ್ರೆ ಡ್ರೈವರ್ ಅಲ್ಲ, ಅವ್ರು ಸ್ಟಾರ್ಟ್ ಮಾಡಕ್ ಬರ್ದವರು ಪರವಾಗಿಲ್ಲ, ಸ್ಟಾಪ್ ಅಂತೂ ಮಾಡಲೇಬೇಕು ಅವನು ಕೊನೆ ಪಕ್ಷ. ಇಲ್ಲದೆ ಅದಕ್ಕೆ ಶಾಪ ಕೊಟ್ಟರೆ ಸಾಲದು, ವಾಪಸ್ ತಗೊಳ್ಳೋ ಶಕ್ತಿ ಇರಬೇಕು ಅದಕ್ಕೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಲಿಯುಗದಲ್ಲಿ ಶಾಪ ಕೊಡೋ ಶಕ್ತಿ ದೇವರು ಕೊಟ್ಟಿಲ್ವಂತ, ಜನ ತೆಗೆದಾಕ್ಬಿಟ್ಟಿದ್ದಾನೆ ಅಂತ. ಯಾತಕ್ಕೆ ಅಂದ್ರೆ ಮಿಸ್ಯೂಸ್ ಮಾಡ್ಕೋತಾರೆ ಜನಗಳು ಅಂತ ಹೇಳ್ಬಿಟ್ಟು, ಎಷ್ಟೋ ಪವರ್ಸ್ ಮಿಸ್ಯೂಸ್ ಮಾಡ್ಕೊಂಡಾಗ ಪವರ್ ತೆಗೆದು ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾರೆ, ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಕಲಿ ಕತ್ವ ಕುತ ಶಾಪ ಕಲವು ಜುಗೆ ಅಂತ ಹೇಳ್ತಾರೆ. ಸಿಕ್ಸಿಗೆ ದಾನ ಇಸ್ಕೋತಾನೆ, ಅವನ ಕೈ ಶಕ್ತಿ ಹೋಗ್ಬಿಡುತ್ತಂತೆ. ಭದ್ರಾಸ್ತಿ ಕೊಟ್ಟರೆ ಕೆಲಸ ಆಗೋದಿಲ್ಲ, ನಿಷಿದ್ಧ ದಾನ ಇಸ್ಕೊಂಡು ಬಿಟ್ರೆ ಅವನ ಶಕ್ತಿ ಹೋಗ್ಬಿಡುತ್ತೆ. ಅಯೋಗ್ಯರ ಹತ್ರ ದಾನ ಇಸ್ಕೊಂಡ್ರೆ ಶಕ್ತಿ ಹೋಗ್ಬಿಡುತ್ತೆ. ಕೆಟ್ಟ ಕೆಟ್ಟ ಮಾತಾಡಿದ್ರೆ ವಾಕ್ಸಿದ್ಧಿ ಬರೋದಿಲ್ಲ. ಅಶ್ಲೀಲವಾದ ಮಾತು ಬಾಯಲ್ಲಿ ಬಂತು ಅಂದ್ರೆ ವಾಕ್ಸಿದ್ಧಿ ದೇವತೆಗಳು ಹೊರಟೋಗ್ಬಿಡ್ತಾರೆ, ಇರೋದಿಲ್ಲ ದೇವತೆಗಳಲ್ಲಿ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ಕಲಿಯುಗ ದೇವ ಬೇರೆ ಯುಗದ ಜನಗಳಿಗೆ ಆ ಪಾವಿತ್ರ್ಯ ಇತ್ತು. ಆ ಪಾವಿತ್ರ್ಯ ಇದ್ದಿದ್ರಿಂದ ಅವ್ರು ಒಂದು ಮಾತಂದ್ರೆ ಸಾಕು, ಆಯುಷ್ಮಾನ್ ಭವನ್ ಆಯುಷ್ಮಾನ್ ಭವನೇ ನಾಶ ಅಂದ್ರೆ ಆ ಕ್ಷಣಕ್ಕೆ ಪರಿಸರ ಶಾಪ ಕೊಟ್ಟರಲ್ಲ, ಆ ಕ್ಷಣ ಏಳೇ ದಿವಸ ಸಾಯ್ಬೇಕಾದ್ರೆ ಸಾಯ್ಲೇಬೇಕು. ಇದೆಲ್ಲ ಯೋಚನೆ ಮಾಡಿದಾಗ ನಾವು ಹೊಸ ಪ್ರಪಂಚ ಇದು ಒಂದು. ಇವತ್ತು ನಾವು ಸಿಕ್ಕಲ್ಲಿ ತಿನ್ನೋದು, ಸಿಕ್ಕಲ್ಲಿ ಕುಡಿಯೋ ಗಲಾಟೆಯೊಳಗೆ ನಮ್ಮ ಜೀವನದ ದೊಡ್ಡ ಸಿದ್ಧಿನೇ ಮರೆತುಬಿಟ್ಟಿದ್ದೇವೆ. ಎಲ್ಲೆಲ್ಲಿ ಹೋಗದೆ ಯೋಚನೆ ಮಾಡಿಕೊಳ್ಳಿ, ಹೊಸ ಶಕ್ತಿ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ತಪಸ್ಸಾಗತ್ತ, ನಮಗೆಲ್ಲೋ ಹೋಗ್ತಾ ತಾಪ ಪಡ್ತೇವೆ. ತಪಸ್ ಮಾಡು ಅಂತ ಕೇಳಿದ್ರೆ ತಾಪ ಮಾಡ್ಕೋತಾ ಇದ್ದಾನೆ ಮನುಷ್ಯ. ತಪಸ್ ಮಾಡಬೇಕು, ಏನಿಲ್ಲ, ಸಿಕ್ಕಲ್ಲಿ ತಿನ್ನೋದನ್ನು ಬಿಡಬೇಕು, ಸಿಕ್ಕಿದ್ದನ್ನು ಕುಡಿಯೋದು ಬಿಡಬೇಕು. ಮನೆಯಲ್ಲೇನೆ ನಿಷಿದ್ಧ ಪದಾರ್ಥವನ್ನು ತಿನ್ನಬಾರದು, ಸಿಕ್ಕಾಬಟ್ಟೆ ತಿನ್ನಬಾರದು, ಸಿಕ್ಕಲ್ಲಿ ತಿನ್ನಬಾರದು. ಮತ್ತು ನಾವು ಯಾವ ಕಾಲಕ್ಕೂ ಕೂಡ ಶಾಸ್ತ್ರ ವಿಹಿತವಾದ ರೀತಿಯಲ್ಲೂ ತಿನ್ನಬಾರದು, ನಿಂತ್ಕೊಂಡು ತಿನ್ನಬಾರದು, ನಿಂತ್ಕೊಂಡು ನೀರು ಕುಡಿಬಾರದು. ಎಷ್ಟು ನಿಯಮಗಳು ಉಂಟು ಗೊತ್ತಾ? ನೋಡೋದಕ್ಕೆ ಏನ್ರಿ ಹಳೆ ಕಾಲದವ್ರು ಅಂತ, ಹಳೆ ಕಾಲದವರಲ್ಲ, ಬದುಕಿನ ರೀತಿನೇ ಅದು ಒಂದು ಅಸಾಧ್ಯ. ನಮಗೆ ಡಾಕ್ಟರ್ ಏನೋ ಮಾಡ್ತಾರೆ, ಸಿರಿಂಜ್ ತೊಗೊಂಡು ಬಹಳ ಕ್ಲೀನ್ ಮಾಡಕ್ ಹೋಗ್ತಾನೆ, ನೋಡಿ ಅಸಹ್ಯ ಕಾಣುತ್ತೆ, ಏನು ಕಷ್ಟಪಡ್ತಾನೆ ಡಾಕ್ಟರ್, ಒಂದ್ಸಲ ತೊಳೆದು ಬಿಟ್ರೆ ಆಯ್ತಲ್ಲ ಅಂತೇಳಿ. ಅವನಿಗೆ ಗೊತ್ತು ಅದ್ರಲ್ಲಿ ಏನಿದೆ ಅಂತ ಗೊತ್ತು ಅವನಿಗೆ. ಆ ಸಿರಿಂಜ್ ಸರಿಯಾಗಿ ಕ್ಲೀನ್ ಮಾಡದೆ ಹೋದ್ರೆ ಅದಕ್ಕೊಂದು ಇವತ್ತು ಡಿಸ್ಪೋಸಬಲ್ ಮಾಡಿಬಿಡ್ತೇವೆ, ಅದನ್ನೇ ಬಿಡ್ತೇವೆ, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಭಾರಿ ಡೇಂಜರ್ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಅನಿಸುತ್ತೆ ಎಷ್ಟು ವೇಸ್ಟ್ ಮಾಡ್ತಾರಲ್ಲ ಅದಕ್ಕೆ, ಅದನ್ನು ತಾನು ತಗೊಂಡು ಮಾಡಿ ಮತ್ತೆ ಮೋಸ ಮಾಡಿಕೊಂಡು ಜನ ಕೊಂದು ಹಾಕಿಬಿಡ್ತಾರೆ. ಮಾಡಬಾರ್ದು, ಬಹಳ ಅಪಾಯಕರ ಅದು. ಡಾಕ್ಟ್ರಿಗೆ ಗೊತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿತ್ತು. ನಮ್ಮದು ಹಾಗೇನೆ. ಇವತ್ತು ಮಡಿಮೈಲಿಗೆ ಎಂಬುದು ಯಾತಕ್ಕೆ ಬಂತು ಅಂದರೆ, ವೈದ್ಯ ಆರೋಗ್ಯ ದರ್ಶನೆಗೆ ಹೇಗೆ ಮಾಡ್ತಾನೋ, ನಮಗೆ ವಿಚಾರ ಆರೋಗ್ಯ ಎಲ್ಲವೂ ಸರಿ ಇರಬೇಕು ಅಂತಿದ್ರೆ ಅದನ್ನ ಪಾಲನೆ ಮಾಡಬೇಕು. ಅಂಥವ್ರಿಗೆ ಮಾತ್ರ ಅಂತ ಶಕ್ತಿ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಹೋಗಿದ್ರೆ ರಾಯರು ಅವ್ರ ಹೆಂಡತಿನೇ ಬಂದು ಎದುರು ಕೂತಿದ್ದಾರೆ. ಪ್ರೇತತ್ವ ಕಳೆದಿ ಮಹಿಷಿಯ ರಾಯಭಾರೋ ರಾಘವೇಂದ್ರ ರಾಯಭಾರೋ ಅಂತ ಹೇಳ್ತಾರೆ ದಾಸರಾಯರು. ಮಂತ್ರಿಸಿದ್ದು ನೀರನ್ನು ಪ್ರೋಕ್ಷಣೆ ಮಾಡಿದರೆ ಆ ಜನ್ಮ ಹೋಯ್ತು ಅವರಿಗೆ, ಸ್ವರ್ಗಕ್ಕೆ ಹಾರಿದ್ರು. ಅಂಥ ಒಂದು ಸಿದ್ಧಿ ಅವರಿಗಿತ್ತು. ಆಗ ರಾಘವೇಂದ್ರ ಸ್ವಾಮಿಗಳಂತವರ ಸಿದ್ಧಿ, ವಾದಿರಾಜ ಸ್ವಾಮಿ ಬ್ರಹ್ಮರಾಕ್ಷಸರ ಪ್ರೋಕ್ಷಣೆ ಮಾಡಿದ್ರೆ ಬ್ರಹ್ಮರಾಕ್ಷಸರು ಹೋಯ್ತು ಹೋಯ್ತು ಅವನಿಗೆ. ವಾದಿರಾಜ ಸ್ವಾಮಿ ಪ್ರೋಕ್ಷಣೆ ಮಾಡಿದ್ರೆ ಬ್ರಹ್ಮರಾಕ್ಷಸರ ಜನ್ಮನೇ ಹೊರಟೋಯ್ತು. ಎಂಥ ಸಾಮರ್ಥ್ಯ ಇರಬೇಕು. ಬರೀ ನೀರಿಗಿರೋ ಶಕ್ತಿ ಬೇರೆ, ಯಾಸಿಡ್ ತಗೊಂಡು ಮಾಡಿ ಏನಾಗುತ್ತೆ ನೋಡಂತಾಗ. ಬರೀ ನೀರಿನ ನಂದ ಏನೂ ಆಗಲಿಲ್ಲ, ಯಾಸಿಡ್ ತಗೊಂಡು ಹಾಕ್ತಾ ಮುಖ ಹೋಯ್ತು, ಜನ್ಮ ಪೂರ್ತಿ ಹೋಯ್ತು, ಕಥೆನೇ ಮುಗಿತು. ನೋಡಿ ನೋಡಿ ಕೆಳ ಲಿಕ್ವಿಡ್ ಕಂಡ ಕಾಣುತ್ತೆ, ಇದೇ ಬೇರೆ ಅದೇ ಬೇರೆ. ವಾಟರ್ ಪವರ್ನೇ ಬೇರೆ, ಯಾಸಿಡ್ ಪವರ್ನೇ ಬೇರೆ. ಅದಕ್ಕೆ ಮಂತ್ರಾಕ್ಷತೆ ಮಂತ್ರಿಸಿದಾಗ ಆಗೋ ಸಿದ್ಧಿನೇ ಬೇರೆ. ತೀರ್ಥ ಅಭಿಷೇಕ ಮಾಡಿದವರ ಸಿದ್ಧಿನೇ ಬೇರೆ. ಮಂತ್ರಿಸಿದ ಮೇಲೆ ಬರೋ ಸಿದ್ಧಿನೇ ಬೇರೆ. ರಾಯರ ಸ್ತೋತ್ರ ಹೇಳ್ತಾರೆ ಅವರು, ಈ ಸ್ತೋತ್ರವನ್ನ ಜಪ ಮಾಡಿಬಿಟ್ಟು ಪ್ರೋಕ್ಷಣೆ ಮಾಡಿದರೆ ಅದರಿಂದ ಸಸ್ಯ ಗುಚ್ಛಿಗತ ದೋಷಾಹ ಎಲ್ಲ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ತೋತ್ರದಿಂದ ಹೇಳೋದು ಮಂತ್ರಿಸಿ ನೀರು ಕುಡಿಯೋದು. ಸ್ತೋತ್ರೇಣೈವ ಅಭಿಮಂತ್ರಿತಂ, ಸ್ತೋತ್ರದಿಂದ ಅಭಿಮಂತ್ರಿತವಾದ ನೀರನ್ನು ಕುಡಿಯೋ ಶಕ್ತಿ ಇದೆ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ತೋತ್ರದಿಂದ ಅಭಿಮಂತ್ರಿತವಾದ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ, ನೀರನ್ನ ಪಾನ ಮಾಡಿದರೆ, ಇನ್ನೊಬ್ಬರಿಗೆ ಪ್ರೋಕ್ಷಣೆ ಮಾಡಿದರೆ ಇಷ್ಟು ರೋಗಾದಿಗಳು ನಾಶವಾಗಬೇಕಾದ್ರೆ, ರಾಘವೇಂದ್ರ ಸ್ವಾಮಿಗಳು ಭಗವಂತನ ಭಕ್ತರು, ಇನ್ನು ಭಗವಂತನ ಪಾದೋದಕವನ್ನೇ ಪ್ರೋಕ್ಷಣೆ ಮಾಡಿಕೊಂಡ್ರೆ, ವಾಯುದೇವರು ಸಾಕ್ಷಾತ್ ಶ್ರೀಮದ್ ಆಚಾರ್ಯರು, ಅವ್ರನ್ನ ನಾವು ಜನ್ಮಾದಿ ವ್ಯಾಧ್ಯುಪಾದಿ ಅಂತ ಹೇಳ್ತಾ ಪ್ರೋಕ್ಷಣೆ ಮಾಡಬೇಕು. ಎಷ್ಟು ಸಿದ್ಧಿ ಬರಬೇಕು ಲೆಕ್ಕ ಹಾಕಿ. ಅಂದ್ರೆ ಮಂತ್ರಗಳು ಅಂದ್ರೆ ನಾವು ತಿಳ್ಕೊಂಡ ಹಾಗೆ ಯಾವುದೋ ಕೆಲಸಕ್ಕೆ ಬಾರದ ಮಾತುಗಳಲ್ಲ, ಅಸಾಧಾರಣವಾದ ಸಿದ್ಧಿ ಕೊಡತಕ್ಕಂಥವುಗಳು. ಅದೆಲ್ಲ ಗೊತ್ತಿದ್ದವರಿಗೆ ಇದರ ಅರ್ಥ ಆಗುತ್ತೆ. ಇಬ್ಬರು ಶಾಪ ವಾಪಸ್ ತಗೊಂಡ್ರು ಸುರಕ್ಷಿತವಾಗಿ. ಇವರು ಸುಂದರರಾಗಿ, ಇವರಾದ್ರು ಅವರ ಕಣ್ಣಿಗೆ ಹಾಗೆ ಕಾಣುತ್ತಿದ್ದಾರೆ, ಸುಂದರರಾಗಿ ಕಂಡ್ರು, ಅವರು ಸ್ವರ್ಗ ಹೋಗುವ ಶಕ್ತಿ ಬಂತು. ಆಮೇಲೆ ಇಬ್ರು ಮಾತಾಡ್ಕೊಂಡ್ರಂತೆ, ಇಬ್ರು ಸಹ ನಾವು ಇಷ್ಟು ದಿವಸ ವಾಸ ಮಾಡಿದ್ದೇವೆ ಪಾಪ ರಾಜನ ಹತ್ರ, ನಾವು ವಾಪಸ್ ಹೋಗ್ತಾ ಇದ್ದೇವೆ, ಸುಮ್ಮನೆ ವಾಪಸ್ ಹೋಗಬಾರದು, ಏನಾರ ಕೊಟ್ಟು ಹೋಗೋಣ ಅಂತ ಅನ್ಕೊಂಡ್ರು. ಏನಾರ ವರ ಕೊಟ್ಟು ಹೋಗೋಣ.